Iban. चिदानंद विग्रह सदनुग्रह दशग्रीवच्छुदम शापात्म मणिग्रीव विमोचनम स्वनाम ग्रहणादेव निरस्त ग्रह विग्रह वृंदावनगतम वंदे ब्रह्म रुद्रेन्द्र वंदितम स्वान्तस्थानन्तशय्याया पूर्णज्ञानरसार्णसे उत्तुङ्गवार्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम् हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं देविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तीयं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಗುರುಗಳಾದವರು ಹೇಗಿರಬೇಕು, ಶಿಷ್ಯರಾದವರು ಹೇಗಿರಬೇಕು, ಅದರಲ್ಲಿ ಗುರುಗಳಲ್ಲಿರಬೇಕಾದ ಲಕ್ಷಣ, ಹಾಗೆ ಶಿಷ್ಯರಲ್ಲಿ ಇರಬೇಕಾದಂಥ ಲಕ್ಷಣ ಏನು ಎಲ್ಲವನ್ನ ಚೆನ್ನಾಗಿ ತಿಳಿಸಿಕೊಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಉದ್ಭವ ಮಾಡಿದ್ದಿಷ್ಟು, ಈ ಭಕ್ತಿ ಎಂಬುದು ದೇವರಲ್ಲಿ ಮಾಡಬೇಕು, ಮದರ್ಥೇ ಧರ್ಮ ಕಾಮಾರ್ಥಾನ್ ಆಚರನ್ ಮಧುಪಾಶ್ರಯ ಲಭತೆ ನಿಶ್ಚಲಾಂ ಭಕ್ತಿ ಮಯುದ್ಧವ ಸನಾತನೇ. ನನ್ನ ಉದ್ದೇಶದಿಂದಲೇ ಎಲ್ಲ ಧರ್ಮ ಕರ್ಮಗಳನ್ನು ಮಾಡತಕ್ಕಂಥವ ಒಳ್ಳೆ ಭಕ್ತಿಯನ್ನು ಪಡೆಯುತ್ತಾನೆ. ಆ ಭಕ್ತಿ ಹೇಗೆ ಬರುತ್ತೆ ಹೇಳ್ತಾ ಇದ್ದಾರೆ. ಸತ್ಸಂಗಲಬ್ಧಯ ಭಕ್ತ್ಯ ಮಹಿಮಾ ಇಹ ಉಪಾಸತೆ ಸವೈ ಮೇ ದರ್ಶಿತಂ ಸದ್ಭಿಹಿ ಅಂಜಸ ವಿಂದತೆ ಪರಂ. ಸಜ್ಜನರ ಸಂಘದಿಂದ ಬಂದಿರತಕ್ಕಂಥದ್ದೇ ಭಕ್ತಿ. ಆವಾಗ ಮತ್ತು ಪ್ರಶ್ನೆ, ಆ ಸತ್ಸಂಗಲಬ್ಧಯ ಇತ್ಯುಕ್ತಂ ತತ್ರ ಕೇ ಸಂತಃ. ಯಾರ ಸಜ್ಜನರು ಸತ್ಸಂಗಲಬ್ಧ ಚ ಭಕ್ತಿ ಕೀದೃಶಿ. ಸಜ್ಜನರಿಂದ ಸಂಪರ್ಕ ಆದಾಗ ನಮ್ಮಲ್ಲಿ ಬರುವಂತಹ ಭಕ್ತಿ ಎಂಥದ್ದು ಅಂತ ಉದ್ಧವ ಪ್ರಶ್ನೆ ಮಾಡಿದರೆ ಸಜ್ಜನರ ಲಕ್ಷಣಗಳನ್ನು ಹೇಳ್ತಾ ಬರ್ತಾ ಇದ್ದದ್ದು. ಇಷ್ಟವರಿಗೆ ಕೃಪಾಲುಹು ಅಕೃತದ್ರೋಹ ತಿತಿಕ್ಷುಹು ಸರ್ವದೇಹಿನಾಂ ಸತ್ಯಸಾರಃ అనబద్ధాత్మ సమహ సర్వోపకారక. ಅಲ್ಲಿ ಹೇಳಿದರು, ಕೃಪಾಲು. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಪಯ ಆಲೂರಿವ ಕೃಪಾಲು. ಆಲು ಅಂದ್ರೆ ಏನು? ಆಲು ಶಬ್ದ ಬೃಹತ್ ಘಟವಾಚಿ. ಟೀಕಾರಾಯರು ಒಂದು ಕಡೆ ಹೇಳ್ತಾರೆ, ಕಲಶವಾಚೀಶ ಆಲು ಶಬ್ದ ಕೃಪಾಪೂರ್ಣ ಕಲಶೈಹಿ ಇತ್ಯರ್ಥ. ಕೃಪಾಲುಭಿ, ಕೃಪಾಲು ಅಂದ್ರೆ ಕೃಪೆಯಿಂದ ತುಂಬಿದ ಪೂರ್ಣ ಘಟದಂತೆ ಇದ್ದಾರೆ ಕೃಪಾಲು. ಆಲು ಅಂದ್ರೆ ಘಟ, ಪೂರ್ಣ ಕಲಶ, ವಿಶೇಷವಾಗಿ ಕೃಪೆಯಿಂದ ತುಂಬಿರಬೇಕು. ಇನ್ನ ಅಕೃತ ದ್ರೋಹ ಸರ್ವದೇಹಿನಾಂ ಎಂಬುದು ಅನ್ವಯ. ಸರ್ವದೇಹಿನಾಂ ಕೃಪಾಲು, ಯಾರು ಎಲ್ಲ ದೇಹಧಾರಿಗಳಿಗೆ ಮತ್ತು ಸಂಶಯ ಅಲ್ಲಿ, ಅದರಲ್ಲಿ ಸಾತ್ವಿಕರು ಇದ್ದಾರೆ, ರಾಜಸರು ಇದ್ದಾರೆ, ತಾಮಸರು ಇದ್ದಾರೆ, ಎಲ್ಲರ ಮೇಲೆ ಕೃಪಾ ಇರಬೇಕಾ ಅಂದ್ರೆ ಅಲ್ಲ. ಸಜ್ಜನರಾದವರು ಯಾವ ದೇಹದಲ್ಲಿ ಬಂದಿದ್ರು ಅವರ ಮೇಲೆ ಕೃಪಾ ಎಂಬುದಿರಬೇಕು. ನಂತರ ಈ ಪೂರ್ಣ ಕಲಶದಂತೆ ಯಾಕೆ ಹೇಳಿದ್ದು ಅಂದರೆ, ಉದ್ಧರಣಿ ಚಿಕ್ಕ ಚಿಕ್ಕದಾದರೆ ಬೇಗ ಖಾಲಿಯಾಗುತ್ತೆ, ಕಲಶ ಆಗಲ್ಲ, ತುಂಬ ಇರುತ್ತೆ. ಆದ್ದರಿಂದ ಎಷ್ಟೇ ಖರ್ಚು ಮಾಡಿದರೂ ಪೂರ್ಣ ತುಂಬುತ್ತಾ ಇರಬೇಕು ಪೂರ್ಣ ಕಲಶ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಬೃಹದ್ ಘಟವಾಚಿ ಅಂದರು. ಬೃಹದ್ ಘಟ ಅಂದೇನು? ಚಿಕ್ಕ ಚಿಕ್ಕ ಕೊಡ ಅಲ್ಲ, ದೊಡ್ಡ ಕೊಡ ಇದ್ದರೆ ಅದರಂತೆ. ಅಷ್ಟು ಕೃಪಾಪೂರ್ಣರಾಗಿರಬೇಕು ಸಜ್ಜನರ ಮೇಲೆ. ಇನ್ನ ಅಕೃತ ದ್ರೋಹ, ಯಾರಿಗೂ ದ್ರೋಹ ಮಾಡಿರಬಾರದು. ತಿತಿಕ್ಷು, ತಾನು ದ್ರೋಹ ಮಾಡದೇ ಇರುವುದು ಮಾತ್ರ ಅಲ್ಲ, ಇನ್ನೊಬ್ಬರು ತನಗೆ ದ್ರೋಹ ಮಾಡಿದರೆ ಸಹಿಸಿಕೊಂಡಿರತಕ್ಕಂಥವ. ಸತ್ಯಸಾರ, ಸತ್ಯನಾಮಕ ಭಗವಂತನನ್ನೇ ಬಲವಾಗಿ ಹೊಂದಿರುವಂಥವ. ಅನವದ್ಯಾತ್ಮ, ಅಸೂಯಾದಿ ದೋಷರಹಿತ ಮನಸ್ಕನಾಗಿರಬೇಕು. ಅವರ ಮನಸ್ಸಿನಲ್ಲಿ ಅಸೂಯಾದಿ ದೋಷಗಳು ಇರಲೇಬಾರದು, ಹೊಟ್ಟೆ ಉರಿ ಯಾವುದು ಇರಲೇಬಾರದು. ಸಮಹ, ದ್ವಂದ್ವಗಳು, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಇವೆಲ್ಲದರಲ್ಲಿ ಸಮ. ಭಗವಂತನೇ ಅಲ್ಲಿದ್ದು ನಮಗೆ ಕೊಡ್ತಾ ಇದ್ದಾನೆ, ಒಳ್ಳೆದಕ್ಕೆ ಕೊಟ್ಟಿದ್ದಾನೆಂಬ ದೃಷ್ಟಿ ಇರತಕ್ಕಂಥವರಾಗಬೇಕು. ಸರ್ವೋಪಕಾರಕ, ಸರ್ವೋಪಕಾರಗಳು. ಸರ್ವೋಪಕಾರಕ ಅಂದರೆ ಅರ್ಥ ಏನು? ಆ ಸರ್ವ ಶಬ್ದದಲ್ಲಿ ಯಾರನ್ನಾರನ್ನ ತಂದರು? ಉಪಕಾರ ಮಾಡಿದವರು ಬಂದರು, ಉಪಕಾರ ಮಾಡದವರು ಬಂದರು, ಅಪಕಾರವೂ ಮಾಡಿದವರು ಬಂದರು. ಉಪಕಾರ ಮಾಡಿದವರು, ಉಪಕಾರ ಮಾಡದೇ ಸುಮ್ಮನಿದ್ದವರು, ಅಪಕಾರ ಮಾಡಿಲ್ಲ ಉಪಕಾರವೂ ಮಾಡಿಲ್ಲ, ಮಧ್ಯೆ ಉದಾಸೀನ, ಅಪಕಾರ ಮಾತ್ರ ಮಾಡಿದವರು. ಇನ್ನ ಇವರು ಉಪಕಾರ ಮಾಡಿದವರು, ಈ ಎಲ್ಲರ ಜೊತೆಗೂ ಕೂಡ ವಿಶೇಷವಾಗಿ ಉಪಕಾರಕ ಅಂದರೆ ಎಲ್ಲರಿಗೂ ಉಪಕಾರ ಮಾಡುತ್ತಾ ಇದ್ದಾರೆ. ಅವರು ತನಗೆ ಉಪಕಾರ ಮಾಡಿದ್ರು ಇನ್ನಷ್ಟು ವಿಶೇಷ ಉಪಕಾರ, ಉಪಕಾರ ಮಾಡದಿದ್ದರೂ ಇನ್ನಷ್ಟು ವಿಶೇಷವಾದ ಉಪಕಾರ, ಅಥವಾ ಅಪಕಾರ ಮಾಡಿದರು ಇನ್ನಷ್ಟು ವಿಶೇಷ ಉಪಕಾರ ಮಾಡತಕ್ಕಂಥವರು ಸರ್ವೋಪಕಾರಕ. ಅಥವಾ ಇಲ್ಲಿ ಸರ್ವಶಬ್ದವಾಚ್ಯ ಭಗವಂತ, ಸರ್ವಶಬ್ದವಾಚ್ಯ ಭಗವಂತ ಅವನು ಇರೋದೆಲ್ಲಿ? ಎಲ್ಲರಲ್ಲಿ. ಅದರಿಂದ ಎಲ್ಲರೊಳಗೆ ನಿಂತಿರತಕ್ಕಂಥ ಭಗವಂತನನ್ನ ಉಪಕಾರಕ, ಉಪಸಮೀಪೆ, ಹತ್ತಿರ ಬರುವಂತೆ ಮಾಡತಕ್ಕಂಥವರು, ಭಗವಂತನನ್ನ ನಮ್ಮ ಹತ್ತಿರ ಬರುವಂತೆ ಮಾಡತಕ್ಕಂಥವರು ಸರ್ವೋಪಕಾರಕರು. ಕಾಮೈಹಿ ಅಹತಧೀಹಿ, ಯಾರ ಬುದ್ಧಿ ನಾನಾ ರೀತಿಯಾದ ಪ್ರಲೋಭನಗಳಿಗೆ ಆಸೆಗಳಿಗೆ ತುತ್ತಾಗಿರಲ್ಲವೋ, ದಾಂತಃ ನಿಗೃಹೀತ ಇಂದ್ರಿಯ, ಇಂದ್ರಿಯ ನಿಗ್ರಹ ಇರುತ್ತೋ, ಮೃದುಹು ಕಠಿಣವಾದ ಮನಸ್ಸಿಲ್ಲದೇ ಇರತಕ್ಕಂಥವರು, ಈ ಕಠಿಣವಾದ ಮನಸ್ಸು ಅಂದರೆ ನಮ್ಮಲ್ಲಿ ಕಠಿಣವಾದ ಮನಸ್ಸಿರುತ್ತೆ, ಇನ್ನೊಬ್ಬರಿಗೆ ತಕ್ಕಂತೆ ನಾವಿರಲ್ಲ, ನಮಗೆ ತಕ್ಕಂತೆ ಎಲ್ಲರೂ ಇರಬೇಕು ಅಂತ ನೋಡ್ತಾ ಇರ್ತೀವಿ, ಅದು ನಮ್ಮ ದೋಷ. ಕಟ್ಟಿಗೆ ಮುರದಂತೆ ಮಾತಾಡ್ತಾ ಇರ್ತೀವಿ, ಇನ್ನೊಬ್ಬರಿಗೆ ನೋವು ಕೊಡ್ತಾ ಇರ್ತೀವಿ, ಅದಕ್ಕೆ ಅಂತಹ ಕಠಿಣವಾದ ಮನಸ್ಸಿರಬಾರದು. ಶುಚಿಹಿ ಅಂದರೆ ಸದಾಚಾರ ಪರನಾಗಿರಬೇಕು. ಒಂದು ಕಡೆ ಚರ್ಚೆ ಬಂದಿತ್ತು ಮೊನ್ನೆ, ಈ ವಟುಗಳು ಅಂತ, ಆಗಲೇ ಉಪನಯನ ಆದ ಚಿಕ್ಕ ಹುಡುಗರು ಅವರಿಗೆ ಕೌಪೀನ ಹಾಕಿರ್ತಾಳೆ, ಆ ಕೌಪೀನ ಅವರಿಗೆ ಸರಿಯಾಗಿ ಸಿಕ್ಕಿಸಿಕೊಳ್ಳಿಕ್ಕೆ ಬರಲ್ಲ, ಅದಕ್ಕೆ ಮುಂಭಾಗದಲ್ಲಿ ಅವರು ಸಿಕ್ಕಿಸಿಕೊಳ್ಳಿಕ್ಕೆ ಹೋದಾಗ ಕೌಪೀನದ ತುಂಡನ್ನು ಹಿಂದಿನದ್ದು ಬಿಚ್ಚೋಗುತ್ತೆ, ಹಿಂದಿನದ್ದು ಸಿಕ್ಕಿಸಿಕೊಳ್ಳಾಗ ಮುಂದಿನದ್ದು ಬಿಚ್ಚೋಗುತ್ತೆ. ಇದು ಒಟು ಕೌಪೀನ ನ್ಯಾಯ ಅಂತ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಒಬ್ಬರೇನೋ ಒಂದು ವರ್ಗ ಏನೀ ಆಚಾರ ಏನೀವೆಲ್ಲ ಒಣ ಕರ್ಮಾನುಷ್ಠಾನ ಜ್ಞಾನ ಪ್ರಧಾನ ಅಂತ ಹೋಗ್ತಾ ಇದ್ದಾರೆ, ಇನ್ನೊಬ್ಬರು ಕರ್ಮದಲ್ಲಿ ವಿಶೇಷವಾಗಿ ತೊಡಗ್ತಾ ಇದ್ದಾರೆ, ಯಾವುದು ಮುಖ್ಯ? ಹಾಗಿಷ್ಟೇ, ಎರಡೂ ಎರಡು ಕಣ್ಣಿನಂತೆ, ಕರ್ಮಾನುಷ್ಠಾನವೂ ಅಷ್ಟೇ ಮುಖ್ಯ, ಜ್ಞಾನವೂ ಅಷ್ಟೇ ಮುಖ್ಯ. ಕೆಲವರು ಯಾವಾಗಲೂ ಕರ್ಮಾನುಷ್ಠಾನವೇ ಅಂದರೆ ಕೇವಲ ಕರ್ಮಾನುಷ್ಠಾನ ತತ್ಪರರಾಗಿರ್ತಾರೆ, ಅಲ್ಲಿ ಪಾಯಿಂಟ್ ನೋಟ್ ಮಾಡಬೇಕಾಗಿದ್ದಲ್ಲಿ, ಆ ಒಂದು ಪದಾರ್ಥಗಳು ತರೋದು, ಅದನ್ನ ತಗೊಳ್ಳೋದು, ಕೊಡೋದು, ಇದಕ್ಕಿಷ್ಟು ಪುಣ್ಯ ಅದಕ್ಕಷ್ಟು ಪುಣ್ಯ ಅಂತ ಲೆಕ್ಕಗಳು ಮಾಡೋದು, ಇದರೊಳಗೇ ಅವರು ಕಾಲ ಕಳೆದಿರ್ತಾರೆ. ಭಗವಂತ ಅವನ ತತ್ವಜ್ಞಾನ ಅನುಸಂಧಾನ ಚಿಂತನ ಯಾವುದಿರಲ್ಲ. ಇನ್ನೊಂದು ವರ್ಗ ದೇವರ ಕುರಿತು ಜ್ಞಾನ ಅನುಸಂಧಾನ ಚಿಂತನ ಅಂತ ತೊಡಗಿರ್ತಾರೆ, ಆದರೆ ಶಾರೀರಿಕವಾಗಿರತಕ್ಕಂಥ ಸಾಧನಾದಿಗಳೇನಿದೆ ಅದರಲ್ಲಿ ಅವರ ಅನಾರೋಗ್ಯಾದಿಗಳ ಕಾರಣವೋ ಅಥವಾ ಸೋಮಾರಿತನದ ಕಾರಣವೋ ನಾನಾ ಕಾರಣಗಳು ಇವೆಲ್ಲದರಿಂದಾಗಿ ಕರ್ಮದ ಭಾಗ ಲೋಪ ಆಗಿರುತ್ತೆ. ಇಲ್ಲಿ ಸ್ಪಷ್ಟ ಶ್ರೀಮದ್ ಆಚಾರ್ಯರು ಹೇಳುವಂಥ ಮಾತು ಏನು ಅಂದರೆ, ಜ್ಞಾನದ ಭಾಗ ಇರಲೇಬೇಕು, ದೇವರ ಕುರಿತು ತಿಳಿದಿರಬೇಕು, ದೇವತೆಗಳ ಕುರಿತು ತಿಳಿದಿರಬೇಕು, ಅನುಸಂಧಾನಾದಿಗಳು ಬಂದಿರಬೇಕು, ಇದು ಕಂಪಲ್ಸರಿ ಪಾಠ. ಜೊತೆಗೆ ಕರ್ಮಾನುಷ್ಠಾನ ಇರಲೇಬೇಕು. ಎಷ್ಟು ಇರಬೇಕು ಅದು ನಾವಲ್ಲ ನಿರ್ಣಯ ಮಾಡುವುದು, ನಮ್ಮ ಗುರುಗಳು ನಿರ್ಣಯ ಮಾಡುತ್ತಾರೆ, ನಾವೇ ಮಾಡ್ಕೊಂಬಿಡ್ತೀವಿ, ಏಯ್ ಪರವಾಗಿಲ್ಲ ತೆಗೆದು ಬಿಡೋಣ, ಜ್ಞಾನ ಇದೆಯಲ್ಲ ಸಾಕು, ಸರಿಯಾದ ಮಾರ್ಗ ಅಲ್ಲ. ಎಷ್ಟು ನಾವು ಅನುಷ್ಠಾನ ಮಾಡಬೇಕು ಅಷ್ಟು ಮಾಡಬೇಕು, ಜ್ಞಾನ ಬೇಕು, ವಿಶೇಷವಾಗಿ ಬೇಕು. ಎರಡು ಸಂಗಮ ಆದಾಗ ಎರಡು ಕಣ್ಣಿನ ಕೆಲಸ ನಡೆದಂತೆ ಆಗುತ್ತೆ, ಎಷ್ಟೇ ಚೆನ್ನಾಗಿದ್ರೂ ಒಂದು ಕಣ್ಣಿಂದ ಕೆಲಸ ಅಷ್ಟೇ. ಎರಡೂ ಕಣ್ಣು ಬಂದರೇನೆ ಆ ನೋಟಕ್ಕೆ ಸಾರ್ಥಕ್ಯ, ಪದಾರ್ಥ ಚೆನ್ನಾಗಿ ಕಾಣುತ್ತೆ. ಆ ರೀತಿಯಲ್ಲಿ ಸದಾಚಾರ ಪರನಾಗಿಯೇ ಇರಬೇಕು, ಜ್ಞಾನ ಇರಲೇಬೇಕು. ನಂತರ ಅಕಿಂಚನ ಅಂದರೆ ಯಾರಿಂದಲೂ ಪರಿಗ್ರಹವನ್ನು ಸ್ವೀಕಾರ ಮಾಡಬಾರದು. ಅಂದರೆ ಇಲ್ಲಿ ಬರುತ್ತೆ, ಬ್ರಾಹ್ಮಣನಾದವನಿಗೆ ಷಟ್ಕರ್ಮಗಳು ವಿಧಾನ ಮಾಡಿದ್ದಾರಲ್ಲ, ದಾನ ಪರಿಗ್ರಹ ಎಂಬುದು, ಅಧ್ಯಯನ ಅಧ್ಯಾಪನ ಯಜನ ಯಾಜನ ವಿಶೇಷವಾಗಿರತಕ್ಕಂಥ ದಾನ ಪರಿಗ್ರಹ ಇವೆಲ್ಲ ಬೇಕಲ್ಲ. ಅಂದರೆ ಹೇಳ್ತಾರೆ ಆ ಪರಿಗ್ರಹ ಇನ್ನೊಬ್ರು ಕೊಟ್ಟದ್ದನ್ನು ತಗೊಳ್ಳೋದೇನಿದೆ ಅದು ಅನವಸರವಾಗಿ ಯಾರೇನು ತಗೊಂಡಿರಬಾರ್ದು. ಎಲ್ಲಾದರೂ ದಾನ ತಗೊಂಡಿದ್ರೆ ಅದಕ್ಕಷ್ಟು ಪ್ರಾಶಸ್ತ್ಯ ಇರಬೇಕು, ನಾವು ದಾನ ತಗೊಂಡದ್ದಕ್ಕಷ್ಟು ಸಾರ್ಥಕ್ಕೆ ಇರಬೇಕು, ಹಾಗಿದ್ದರೇನೇ ದಾನ ತಗೋಬೇಕಲ್ಲ ತಗೊಳ್ಳೇಬಾರದು ಎಂಬ ನಿಯಮ ಇದ್ದರೆ ಅದನ್ನ ಅಪರಿಗ್ರಹ ಅಂತ ಹೇಳ್ತಾ ಇದ್ದಾರೆ. ಅಕಿಂಚನ ಅಂದರೆ ಅಪರಿಗ್ರಹ, ಅನವಸರವಾಗಿ ಯಾರಿಂದ ಏನು ಒಂದು ವಸ್ತುವನ್ನು ಯಾವುದನ್ನು ಒಂದು ತೊಟ್ಟು ನೀರನ್ನು ಕೂಡ ತಗೋಬಾರ್ದು. ನಂತರ ಅನೀಹ, ಇದು ಆಗಿದ್ದೇ ಪುನಃ ಮೆಲಕು ಹಾಕ್ತಾ ಇದ್ದೇನೆ, ಅಂದರೆ ನಿಷಿದ್ಧ ಕ್ರಿಯಾಹೀನ ಅಂದರು. ನಿಷಿದ್ಧವಾದ ಕ್ರಿಯೆಗಳೇನಿವೆ ಅದರಿಂದ ದೂರವಾಗಿರ್ತಾನೆ. ಯಾಕೆ? ದೇವರಿಗದು ಸರಿಯಲ್ಲ, ಆದ್ದರಿಂದ ನನಗೇನೋ ತೊಂದರೆ ಆಗಿಬಿಡುತ್ತೆ ಅಂತ ನಿಷಿದ್ಧದ ಕ್ರಿಯೆಗಳನ್ನು ಬಿಡೋದಾಗಲಿ, ನನಗೆ ಒಳ್ಳೆಯದಾಗುತ್ತೆ ಅಂತ ವಿಹಿತವಾದ್ದನ್ನು ಮಾಡೋದಾಗಲಿ ಮಾಡಬಾರ್ದು. ವಿಹಿತವಾದ್ದನ್ನು ಮಾಡೋದು, ನಿಷಿದ್ಧವಾದ್ದನ್ನು ಬಿಡುವುದು ಅಂತ ಈ ಎರಡು ಮಾಡುವಾಗ ವಿಹಿತವಾದ್ದನ್ನು ಮಾಡುವುದಕ್ಕೆ ಏನು ಕಾರಣ, ನಿಷಿದ್ಧವಾದ್ದನ್ನು ಬಿಡೋದಕ್ಕೆ ಏನು ಕಾರಣ ಅಂದರೆ ವಿಹಿತವಾದ್ದನ್ನು ಮಾಡುವುದಕ್ಕೆ ನಮಗಿಂತ ಲಾಭ ಆಗುತ್ತೆ ಎಂಬುದು ಕಾರಣ. ನಿಷಿದ್ಧವಾದ್ದನ್ನು ಬಿಡುವುದಕ್ಕೆ ಕಾರಣ ಏನು, ನಮಗಿಂತ ತೊಂದರೆ ಆಗ್ಬಿಡುತ್ತೆ ಅಂತ. ಈ ಎರಡು ಕಾರಣದಿಂದ ಎರಡನ್ನು ಮಾಡಬೇಡಿ. ಅದನ್ನೇ ದಾಸರಾಯರಂದ್ರು, ವಿಧಿ ನಿಷೇಧಗಳೇನು ನೋಡದೆ ಮಾಡು. ಅಲ್ಲಿ ಪಂಕ್ತಿ ವಿಭೇದ ಹೇಗೆ, ಭಾಗ ಹೇಗೆ, ವಿಧಿ ನಿಷೇಧಗಳನ್ನು ಮಾಡು, ಏನು ನೋಡದೆ ಮಾಡು ಅಂದ್ರೆ ನಿನ್ನ ಲಾಭ ನಷ್ಟಗಳು ನೋಡಿಕೊಳ್ಳದೆ ಮಾಡು. ಮತ್ತೇನು ಮಾಡಬೇಕು ವಿಧಿ ನಿಷೇಧಗಳನ್ನ ಅಂದ್ರೆ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡು. ವಿಧಿ ನಿಷೇಧಗಳು ಏನು ನೋಡದೆ ಮಾಡು. ಇನ್ನ ಅಲ್ಲೇ ಎಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡಿ ಕೊಂಡಾಡಿ ಮಾಡು ವಿಧಿ ನಿಷೇಧಗಳನ್ನು, ಅದನ್ನು ಹೇಳ್ತಾ ಇದ್ದಾರೆ. ನಿಷಿದ್ಧ ಕ್ರಿಯೆಗಳನ್ನು ಬಿಡು, ವಿಹಿತ ಕ್ರಿಯೆಗಳನ್ನು ಮಾಡುವುದು ಎಲ್ಲ ಹರಿಪ್ರೀತ್ಯರ್ಥ. ಮಿತಭುಕ್, ಸ್ವಲ್ಪ ಆಹಾರ ತಿನ್ನುವಂಥವ್ರು, ಶಾಂತ ಶಮೋ ಗುಣ ಸಂಪನ್ನ. ಶಮ ಅಂದರೆ ದೇವರಲ್ಲೇ ಮನಸ್ಸಿರೋದು, ಅದರಿಂದ ಶಾಂತ ಅಂದರೆ ಭಗವನ್ನಿಷ್ಠ. ಸ್ಥಿರ ಅಂದರೆ ಯಾರು, ಸತ್ಶಾಸ್ತ್ರಾರ್ಥೇ ವಿಶ್ವಾಸವಾನ್. ಏನು ಸತ್ಶಾಸ್ತ್ರ, ವೇದಾದಿ ಸತ್ಶಾಸ್ತ್ರವಿದೆ, ಆ ಸತ್ಶಾಸ್ತ್ರ ಹೇಳತಕ್ಕಂಥ ವಿಷಯದಲ್ಲಿ ವಿಶ್ವಾಸ ಹೊಂದಿರೋದು. ನಂತರ ಮಚ್ಛರಣ ನಾನೇ ಅವನಿಗೆ ಶರಣ. ಅಂದರೆ ನನ್ನ ಬಿಟ್ಟರೆ ಬೇರೊಬ್ಬ ಗತಿ ಇಲ್ಲ ಅಂತ ಚೆನ್ನಾಗಿ ತಳೆದವ. ಮುನಿಹಿ ಕರ್ಮಾನುಷ್ಠಾನಾದವು ಮೌನವಾನ್. ಕರ್ಮಾನುಷ್ಠಾನ ಏನೇನು ಮಾಡ್ತಾ ಇರ್ತೀವಿ ಅವಾಗ ಬಾಯಿಂದ ಮಾತಿಲ್ಲದೆ ಇರೋದು ಬಹಳ ಉತ್ತಮ. ಅದಕ್ಕೆ ಬಹಳ ಜನ ಯಜ್ಞ ಮಾಡುವಾಗ, ದೇವರ ಪೂಜಾ ಮಾಡುವಾಗ, ಊಟ ಮಾಡುವಾಗ, ದೇವರ ಪೂಜಾ ಮಾಡುವಾಗ, ಯಜ್ಞ ಮಾಡುವಾಗ, ಊಟ ಮಾಡುವಾಗ, ಈ ಮೂರು ಕಾಲದಲ್ಲಿ ಮಾತನ್ನು ಬಿಟ್ಟುಬಿಡ್ತಾರೆ. ಮೌನವಾಗಿದ್ದು ಆಹಾರ ಸ್ವೀಕಾರ ಮಾಡುತ್ತಾರೆ, ಮೌನವಾಗಿ ಅಗ್ನಿಹೋತ್ರವನ್ನು ಮಾಡುತ್ತಾರೆ, ಮೌನವಾಗಿ ಪೂಜಾದಿಗಳನ್ನು ಮಾಡುತ್ತಾರೆ. ಯಾರಾದರೆ ಪೂಜಾದಿಗಳು ಮಾಡುವಾಗ, ಅಗ್ನಿಹೋತ್ರಾದಿಗಳು ಮಾಡುವಾಗ, ಭೋಜನಾದಿಗಳು ಮಾಡುವಾಗ ಅನವಸರ ಮಾತಾಡುತ್ತಾರೆ, ಅವರ ಆಯುಷ್ಯವೇ ಕ್ಷೀಣ ಆಗಿಬಿಡುತ್ತದೆ. ಅವರ ಆಯುಷ್ಯ ಪೂರ್ಣ ಕ್ಷೀಣ ಆಗ್ತಾ 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 ಹೋಗುತ್ತೆ, ಅಲ್ಪಾಯುಷ್ಕರಾಗಿಬಿಡ್ತಾರೆ. ಮತ್ತೆ ಮಾತಾಡದಿದ್ರೆ ಆಯುಷ್ಯ ವೃದ್ಧಿಯಾಗುತ್ತೆ ಎಂದು, ಕ್ಷೀಣ ಆಗೋದು ನಿಲ್ಲುತ್ತೆ, ಅದೊಂದು ಪ್ರಾಫಿಟ್ಟೇ ಅಲ್ವಾ? ಸಂಪಾದನೆ ಅಂದರೆ ಖರ್ಚು ಮಾಡುವುದನ್ನು ಕಮ್ಮಿ ಮಾಡುವುದು ಸಂಪಾದನೆ ಸಮಾನವೇ. ಹಾಂ, ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಅಪ್ರಮತ್ತಃ ಗಭೀರಾತ್ಮ ಧೃತಿಮಾನ್ ಜಿತಷಡ್ಗುಣ ಅಮಾನಿ ಮಾನದ ಕಲ್ಪೋ ಮೈತ್ರ ಕಾರುಣಿಕ ಕವಿಹಿ. ಅಪ್ರಮತ್ತ, ಅಪ್ರಮತ್ತನಾಗಿರಬೇಕು ಅಂದರೆ ಭಗವತ್ ಪರಿಚರ್ಯಾದೌ ಅಪ್ರಮತ್ತ, ದೇವರ ಸೇವಾದಿಗಳಲ್ಲಿ ಎಚ್ಚರದಿಂದಿರಬೇಕು, ಆಲಸ್ಯಾದಿಗಳಿರಬಾರದು. ನಂತರ ಅಲ್ಲಿ ವಿಶೇಷವಾಗಿ ಭಗವಂತನ ಭಗವದ್ಭಕ್ತರ ಸೇವೆಯಲ್ಲಿ ನಮಗೆ ಅದು ಸ್ವಲ್ಪ ಕಾಲದ ಸೇವಾ ಅಂದರೆ ಮಾಡ್ತೀವಿ, ಒಂದು ದಿವಸದ್ದು, ಎರಡು ದಿವಸದ್ದು, ವಾರದ್ದು, ತಿಂಗಳದ್ದು, ನಾಲ್ಕು ತಿಂಗಳದ್ದು, ಅಡ್ಡಿ ಇಲ್ಲ. ಇಡೀ ಜನ್ಮ ಹತ್ತಿದ್ದು ಅಂದರೆ ಡೌನ್ ಆಗಿಬಿಡುತ್ತೆ ಎಲ್ಲ, ಯಪ್ಪ ಎಷ್ಟು ಕಾಲ ಮಾಡಬೇಕಿದೆಲ್ಲ ಅಂತ. ಹಾಗಿರಬಾರ್ದು, ದೇವರ ಪರಿಚರ್ಯ ಮಾಡುವ ಕಾಲಕ್ಕೆ ಅಪ್ರಮತ್ತನಾಗಿರಬೇಕು. ಗಭೀರಾತ್ಮ ಏನದು ಅಂದರೆ ಅನವಗಾಹ್ಯ ಸ್ವರೂಪ. ನಮ್ಮ ಕುರುತು ಅಂದರೆ ಯಾರ ಕುರುದು, ಯಾರು ಸಾಧುಗಳು ಅಂದಿರ್ತಾರೆ ಅವರ ಕುರುತು ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೇ ಇರಬೇಕು. ಅದಕ್ಕೆ ಗಭೀರಾತ್ಮ ಅಂದು ಅವರ ಒಳಗೆ ಹೇಗಿದ್ದಾರೆ, ಎಷ್ಟು ಆಳವಾಗಿ ಆಲೋಚನೆ ಮಾಡುತ್ತಾ ಇರ್ತಾರೆ, ಅವರ ಚಿಂತನ ಏನು, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಎಟಕುವಂತೆ ಇರಬಾರದು, ಆಳವಾಗಿರಬೇಕು. ಧೃತಿಮಾನ್ ಅದು ಹೇಳ್ತಾರೆ, ಆಪದಿ ಅತ್ಯಕ್ತ ಧೈರ್ಯ ಧೃತಿಮಾನ್. ಧೃತಿಮಾನ್ ಅಂದರೆ ಧೈರ್ಯವಂತ ಅಂತ. ಎಲ್ಲಿ ಆಪತ್ತಿನಲ್ಲೂ ಧೈರ್ಯವನ್ನು ಬಿಡದೇ ಇರತಕ್ಕಂಥವ ಧೃತಿಮಾನ್. ನಂತರ ಜಿತ ಷಡ್ಗುಣ, ಜಿತ ಕಾಮಾದಿ ಷಡ್ಗುಣ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಇಲ್ಲೊಂದು ಚೂರು ನಾವು ನೋಡಬೇಕಾದ ವಿಚಾರಗಳಿವೆ. ನಾವು ಜಿತ ಕಾಮಾದಿ ಷಡ್ಗುಣ ಅಂದರೆ ಆರು ಶತ್ರುಗಳು, ಕಾಮಕ್ರೋಧಾದಿಗಳು, ಅದರನ್ನು ಗೆದ್ದವ. ಇದು ಶಬ್ದ ಬಳಸ್ಕೊಂಡು ಹೋಗ್ತಾ ಇರ್ತೀವಿ, ಜಿತೇಂದ್ರಿಯ, ಜಿತ ಕಾಮಾದಿಗಳು
ಅದಕ್ಕೆ ಹೇಳ್ತಾರೆ, ಒಬ್ಬ ಶತ್ರುವನ್ನು ಗೆದ್ದವ ಅಂತ ಆಗಬೇಕಾದರೆ ಮೊದಲು ಬೇಕಾಗಿದ್ದೇನಯ್ಯ. ಅಂದರೆ ಶತ್ರುವಿನ ಪರಿಚಯ ಪೂರ್ಣ ಇರುವುದು ಮೊದಲು ರಿಕ್ವೈರ್ಮೆಂಟ್. ನಾಲೆಡ್ಜ್ ಆಫ್ ದಿ ಎನಿಮಿ, ಎ ಥರೋ ನಾಲೆಡ್ಜ್ ಆಫ್ ದಿ ಎನಿಮಿ, ಎ ಥರೋ ನಾಲೆಡ್ಜ್ ಆಫ್ ದಿ ಎನಿಮಿ, ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಥರೋ ನಾಲೆಡ್ಜ್ ಆಫ್ ದಿ ಎನಿಮಿ ಮೀನ್ಸ್ ಎ ಥರೋ ನಾಲೆಡ್ಜ್ ಆಫ್ ದಿ ಪರ್ಸನಲ್ ಇನ್ಫಾರ್ಮೇಶನ್ ಆಫ್ ದಿ ಎನಿಮಿ, ಎ ಥರೋ ನಾಲೆಡ್ಜ್ ಆಫ್ ಹಿಸ್ ಥಾಟ್ ಪ್ರಾಸೆಸ್, ಎ ಥರೋ ನಾಲೆಡ್ಜ್ ಆಫ್ ಹಿಸ್ ವೆಪನ್ಸ್, ಎ ಥರೋ ನಾಲೆಡ್ಜ್ ಆಫ್ ಹಿಸ್ ಅಸಿಸ್ಟೆಂಟ್, ಆ್ಯಂಡ್ ಇಟ್ ಎ ಥರೋ ನಾಲೆಡ್ಜ್ ಆಫ್ ದಿ ಅಟ್ಯಾಕಿಂಗ್ ಸಿಸ್ಟಮ್ಸ್. ಶತ್ರು ಎಂಥವ, ಅವನಿಗಿರುವಂಥ ಈ ಸಾಮರ್ಥ್ಯ ಎಂಥದ್ದು, ಅವನಲ್ಲಿ ಆಯುಧ ಬಲ ಎಷ್ಟು, ಅವನಿಗಿರತಕ್ಕಂಥ ಈ ಸೈನ್ಯ ಬಲ ಎಷ್ಟು, ಅವನು ಯುದ್ಧ ಮಾಡುವ ರೀತಿ ನೀತಿಗಳು ಎಂಥವು, ಅದು ಸೀದಾ ಯುದ್ಧ ಮಾಡುವ ರೀತಿಗಳು, ಕುಟಿಲವಾಗಿ ಯುದ್ಧ ಮಾಡುವ ರೀತಿಗಳು, ಅವನ ನಿಜವಾದ ಸಾಮರ್ಥ್ಯ ಎಷ್ಟು, ತಂದುಕೊಂಡ ಸಾಮರ್ಥ್ಯ ಎಷ್ಟು, ನಾವು ಹೊಡಿಬೇಕು ಅಂದರೆ ಯಾವ ಯಾವ ರೀತಿ ಅವನನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಅನ್ನೋದು ಚೆನ್ನಾಗಿ ತಿಳ್ಕೊಂಡಿದ್ರೆ ಶತ್ರುವಿನ ತಂಟೆಗೆ ಹೋಗಲಿಕ್ಕಾಗುತ್ತೆ. ನಮ್ಮಲ್ಲಿ ಆರು ಶತ್ರುಗಳಿದ್ದಾರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು. ಯಾವ ಒಂದನ್ನೂ ನಾವು ಪಳಗಿಸುವಂಥ ಸ್ಥಿತಿಯಲ್ಲಿಲ್ಲ, ವಶರಾಗಿಬಿಟ್ಟಿದ್ದೇವೆ. ಅವುಗಳ ಎಲ್ಲೆಲ್ಲಿ ನಮ್ಮೊಳಗೆ ನಿಂತಿವೆ ಅವು, ಅವರ ಜಾಡು ಎಲ್ಲಿ, ಅದನ್ನು ಹತ ಹಾಕಬೇಕು ಅಂದರೆ ಹೇಗೆ, ಎಷ್ಟು ಬಲ ಇದೆ, ಇದೆಲ್ಲರ ಕುರಿತು ಸಬ್ಜೆಕ್ಟ್ ಆಲೋಚನೆ ಮಾಡಿದ್ವ? ಸಬ್ಜೆಕ್ಟೇ ಗೊತ್ತಿಲ್ಲ. ಮತ್ತೆ ನಾವು ಆರು ಶತ್ರುಗಳನ್ನ ಗೆಲ್ಲೋದೆಲ್ಲ ಆಗುತ್ತೆ, ಮಿನಿಮಮ್ ನಾಲೆಡ್ಜೇ ಇಲ್ಲ ಶತ್ರುಗಳ ಕುರಿತು. ಅವರ ನಮ್ಮೊಳಗೆ ಇದ್ದಾರೆ, ಪ್ರಬಲರಾಗಿದ್ದಾರೆ, ನಮ್ಮನ್ನ ಸೆಳೆದು ಬಿಡ್ತಾ ಇದ್ದಾರೆ, ನಾವವರ ಕುರಿತು ನಾಲೆಡ್ಜೇ ಇಲ್ಲದೆ ಇದ್ದೀವಿ. ದೆನ್ ಹೌ ಕ್ಯಾನ್ ವಿ ವಿನ್? ಆಗಲ್ಲ ಅಲ್ವಾ. ಅದಕ್ಕೆ ಜಿತಕಾಮಾದಿ ಷಟ್ಗುಣ ಅಂತ ಒಂದು ಮಾತಲ್ಲಿ ಆಗ್ಬಿಡ್ತಾರೆ. ಅಂದರೆ ಕಾಮಾದಿಗಳು ಎಂಥ ಶತ್ರುಗಳು, ಅದರ ಬಲ ಎಷ್ಟು ಎಲ್ಲ ತಿಳ್ಕೊಂಡು ಅದನ್ನು ಗೆದ್ದವರು ಅವರು ಸಾಧುಗಳು. ನಂತರ ಅಮಾನಿ ಹೇಳ್ತಾ ಇದ್ದಾರೆ. ಅಮಾನಿ ಅಂದರೆ ಯಾರು ಅಂದರೆ ಈ ಮಾನ ಅಂದರೆ ದುರಹಂಕಾರ. ಹೇಳ್ತಾರೆ, ಆತ್ಮನಿ ಅವಿದ್ಯಮಾನ ಗುಣ ಅಭಿಮಾನ ಹೀನ. ತನ್ನಲ್ಲಿ ಯಾವ ಸದ್ಗುಣಗಳು ಇಲ್ಲ ಅದನ್ನು ಒಪ್ಪಿಕೊಳ್ಳುವವ, ನನ್ನಲ್ಲಿ ಈ ಗುಣಗಳಿಲ್ಲ ಅಂತ ಒಪ್ಪಿಕೊಳ್ಳಬೇಕು. ಆ ಒಪ್ಪಿಕೊಳ್ಳದೆ ತನ್ನಲ್ಲಿ ಇಲ್ಲದೇ ಇರತಕ್ಕ ಗುಣಗಳು ಇವೆ ಅಂತ ದುರಭಿಮಾನ ಇಟ್ಟುಕೊಂಡಿರೋದೇ ಮಾನಿ. ಮಾನಿ ಅಂದರೆ ಇಲ್ಲದಿರುವಂಥ ಗುಣಗಳು ಇವೆ ನನ್ನಲ್ಲಿ ಅಂತ ಭಯಂಕರವಾದಂಥ ಆಗ್ರಹ ಇರುತ್ತಲ್ಲ, ವರ್ಣ ಮಾನಿಗಳು ಅಂತಾರೆ. ಅಂಥವರಾಗಿರಬಾರದು. ಆತ್ಮನಿ ಅವಿದ್ಯಮಾನ ಗುಣ ಅಭಿಮಾನ ರಹಿತನಾದವನು ಅಮಾನಿ. ಇನ್ನ ಮಾನದ ಅಂದರೆ ಜ್ಞಾನಿನಾಂ ಮಾನಕರ ಅಂದರೆ ವಿಶೇಷವಾಗಿ ಜ್ಞಾನಿಗಳನ್ನು ಸನ್ಮಾನ ಮಾಡತಕ್ಕಂಥವನಾಗಿರಬೇಕು. ಕಲ್ಪಃ ಅಂದರೆ ವೈರಾಗ್ಯ ಸಮರ್ಥಃ, ಸಮರ್ಥವಂತವಾದ ವೈರಾಗ್ಯ, ಅನುಭವಕ್ಕಿಟ್ಟ ವೈರಾಗ್ಯ ಹೊಂದಿರುವವ. ನಂತರ ಮೈತ್ರಃ, ಎಂಥ ಅದ್ಭುತವಾದ ಅರ್ಥ ಬರೀತಾರೆ ಶ್ರೀಗಳು. ಹೇಳ್ತಾರೆ ಮೈತ್ರ ಅಂದರೆ ಯಾರು ಅಂದರೆ ಸಾಮಾನ್ಯ ನಮ್ಮ ತಲೆಯಲ್ಲಿ ಒಳ್ಳೆ ಸ್ನೇಹ ಭಾವ ಇರತಕ್ಕಂಥವರು. ಅರ್ಥ ನೋಡಿ, ಗಾಯತ್ರಿ ಜಪಪರಃ ಅಂತ ಹೇಳ್ತಾ ಇದ್ದಾರೆ. ಮೈತ್ರ ಅಂದರೆ ಗಾಯತ್ರಿ ಜಪದಲ್ಲೇ ತೊಡಗಿರ್ತಾರೆ ಯಾರು, ಅವರು ಮೈತ್ರರಂತೆ. ಕವಿಹಿ, ಕವಿ ಅಂದರೆ ಯಾರು ಅಂತ ಹೇಳ್ತಾರೆ, ಶಾಸ್ತ್ರಾಭ್ಯಾಸಿ, ಶಾಸ್ತ್ರಾಭ್ಯಾಸ ಸದಾ ಮಾಡತಕ್ಕಂಥವನು ಕವಿ. ಅದ್ಭುತ ಅರ್ಥಗಳನ್ನು ನಮ್ಮ ಸುಧೀಂದ್ರರು ಕೊಡ್ತಾ ಹೋಗ್ತಾ ಇದ್ದಾರೆ. ಅವರ ಪದಾರವಿಂದಕ್ಕೆ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಅದ್ಭುತವಾದ್ದು. ಮೈತ್ರ, ಮೈತ್ರಕ, ಮೈತ್ರ ಕಾರುಣಿಕ ಅಂತ ಹೇಳ್ತಾರೆ. ಮೈತ್ರ ಕಾರುಣಿಕ ಅಂತ ಇವೆಲ್ಲ ಹೇಳ್ತಾ ಬರ್ತಾರೆ. ಮೈತ್ರ ಶಬ್ದಕ್ಕರ್ಥ ಇಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಯತ್ರಿ ಜಪಪರಹ, ಗಾಯತ್ರಿ ಮಂತ್ರ ಜಪ ಮಾಡತಕ್ಕಂಥವ, ಅವಾಗೇನಾಗುತ್ತೆ, ತಾನಾಗಿ ಸಜ್ಜನರಲ್ಲಿ ಸ್ನೇಹಶೀಲತಾ ಬಂದೇ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಮಲ್ಲಿಗೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು 7 ಗಂಟೆಗೆ ಸರಿಯಾಗಿ ಜೂಮ್ ಎಂಬ ಆ ಒಂದು ಸಿಸ್ಟಮ್ ಮೂಲಕ ವ್ಯಾಸರಾಯ ಮಠದ ಒಂದು ಆ ವೆಬ್ಸೈಟಲ್ಲಿ ಈಗ ಲಕ್ಷ್ಮೀ ಶೋಭಾನೆ ಬಗ್ಗೆ ಪ್ರವಚನ ಇರುತ್ತೆ. ಎಲ್ಲರೂ ಬರಬಹುದು.